सज्जनानां निखिलगुणगणार्णो नित्यनिर्मुक्त दोषः सरसिजनैनोऽसौ श्रीपतिर्मानदोनः जैत्यजो अखण्डगुणोर्मण्डलः सदोदितो ज्ञानमरीचिमालिस्वभक्तहार्दोच्च तमो निहंता व्यासावतारो हरिरात्म भास्कर जेतेजो अक्षीण सुखात्मबिंब स्वैश्वर्य कांति प्रतत सदोदित स्वभक्त संताप दुरिष्ट हंता रामावतारो हरीश चंद्रमहा जेत्य संख्योर बलांबुपूरो गुणोच्च रत्नाकर आत्मवैभव सदा सदात्मज्ञ नदीभिराप्य कृष्णावतारो हरिरेक सागर यदितम तव भक्तानां अस्माकं नृहरे हरे तदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನ ದರದಿ ಕೇಳುವುದು ಆ ದರದಿ ಕೇಳುವುದು. ಇಲ್ಲಿ ದೇವರ ವ್ಯಾಪ್ತಿ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ದಟ್ ಈಸ್ 20th ಪದ್ಯದಲ್ಲಿ ಹೇಳ್ತಾರೆ ಭಗವಂತನಲ್ಲಿ ಇರುವಂತದ್ದು ವಿಶೇಷವನ್ನ ವೈಷಮ್ಯ ನೈರ್ಗುಣ್ಯ ಮುಂತಾದ ದೋಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ನೋಡೋಣ. ದೇವ ಮಾನವ ದಾನವರು ಎಂದು ಈ ವಿಧದ ಲಾವಾಗಲಿಪ್ಪರು. ಅಂದ್ರೆ ಈ ಭಗವಂತ ಕೇಳಿಸ್ತಾ ಇದೀಯಾ? ದೇವ ಮಾನವ ದಾನವರು ಅಂಬೋದು ದೇವರು ಸೃಷ್ಟಿ ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಎಂದು ಈ ವಿಧ ಅಂದ್ರೆ ದೇವಗಣ. ಇಲ್ಲಿ ವಿವಕ್ಷೆ ಹೇಗೆ ಅಂದ್ರೆ ಸಾತ್ವಿಕರು ರಾಜಸರು ತಾಮಸರು ಆ ಬಿಗ್ ಕ್ಯಾಟಗರಿ. ಸೊ ಸಾತ್ವಿಕರ ಎಲ್ಲರನ್ನು ಅಂದ್ರೆ ಬ್ರಹ್ಮದೇವರಿಂದ ತೃಣಾಂತ ಪರ್ಯಂತ ಇರುವಂತ ಎಲ್ಲ ಸಾತ್ವಿಕರನ್ನು ದೇವ ಸ್ವಭಾವ ದೇವ ಅಂಬೋದಲ್ಲಿ ತಗೊಳ್ತಾರೆ. ಮಾನವ ಅಂಬೋದು ಎಲ್ಲ ಬರಲ್ಲ, ಮೋಸ್ಟ್ ಆಫ್ ಇಟ್ ಬರತ್ತೆ. ಮಾನವ ಅಂದ್ರೆ ಮಧ್ಯಮರು. ಈ ಮಧ್ಯಮರ ಗುಂಪಿನಲ್ಲಿ ಮೂರು ಕ್ಯಾಟಗರಿ ಇದೆ. ಯಾವುದು ಅಂದ್ರೆ ಇಲ್ಲಿ ಮನುಷ್ಯೋತ್ತಮರು ಟಾಪ್ಲಿ ಬರ್ತಾರೆ, ಮಧ್ಯಮರು ಅಂದ್ರೆ ಮಾನವ ಕ್ಯಾಟಗರಿ ಇಲ್ಲಿ, ಮಧ್ಯಮರು ನಿತ್ಯ ಸಂಸಾರಿಗಳು, ಆಮೇಲೆ ಅಧಮರು ಅಂತ ಬಂದ್ರೆ ಈ ವಿವಕ್ಷೆಯಲ್ಲಿ ಅಧಮರು ಅಂತ ಬಂದ್ರೆ ಅದು ದೈತ್ಯರ ಗುಂಪಿಗೆ ದಾನವರ ಗುಂಪಿಗೆ ಸೇರಿದವರು, ಅವರ ಸೇವಕರು ಮುಂತಾದವರು ಫಾಲೋವರ್ಸ್ ಅಂತಾದವರು. ಆಮೇಲೆ ದಾನವರು ಅಂತ ಬಂದ್ರೆ ಪೂರ್ತಿಯಾಗಿ ಈ ಒಂದು ದೈತ್ಯ ಅಭಿಮಾನಿ ದೇವತೆಗಳೆಲ್ಲ ಇರ್ತಾರಲ್ಲ ಅವರು ಅವರ ಪರಿವಾರ ದಾನವರಲ್ಲಿ ಬರ್ತಾರೆ. ಈ ತರ ಡಿವಿಷನ್ ಬೇಸಿಕಲಿ ಸಾತ್ವಿಕರು ರಾಜಸರು ತಾಮಸರು ಅಂಬೋದು ದೇವರು ಸೃಷ್ಟಿ ಮಾಡಿದ್ದಲ್ಲ, ಅದು ಅವರ ಸ್ವರೂಪವಾಗಿರತ್ತೆ. ಸ್ವರೂಪ ಅಂಬೋದು ಯಾವತ್ತೂ ನಿತ್ಯವಾಗೇ ಇರತ್ತೆ. ಯಾಕೆಂದ್ರೆ ಆ ಒಂದೊಂದಲಿನೂ ದೇವರು ಇದ್ದಾನೆ, ಅವನು ಬಿಂಬನಾಗೆ ಇದ್ದ ಕಾರಣದಿಂದ, ಜೀವರ ಒಳಗೆ ಇದ್ದ ಕಾರಣದಿಂದ, ಅವನು ನಿತ್ಯನಾಗಿ ಇದ್ದ ಕಾರಣದಿಂದ ಆ ಪ್ರತಿಬಿಂಬಗಳು ನಿತ್ಯವಾಗೇ ಇರುತ್ತೆ. ಸೊ ಜೀವ ನಿತ್ಯತ್ವವನ್ನೇ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನು ಅಂದ್ರೆ ವ್ಯಾಪ್ತಿ. ಸೊ ಇದು ಯಾಕೆ ಹೇಳ್ತಾ ಇದ್ದಾರೆ, ಒಂದು ಏನು ಅಂದ್ರೆ ದೇವರ ವ್ಯಾಪ್ತಿ ಅಂತ ತಕೊಂಡ್ರೆ ಅದು ನಿತ್ಯವಾಗಿರುವಂತದ್ದು, ನಿತ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಅವನು ಇರೋದು ಒಂದಾದ್ರೆ ಈ ಜೀವಗಣಗಳು ನಿತ್ಯವಾಗಿದೆ. ಜೀವಗಣಗಳು ನಿತ್ಯವಾಗಿರಬೇಕಂದ್ರೆ ಅಲ್ಲಿ ಇರುವಂತ ಭಗವಂತನು ಅವನು ನಿತ್ಯವಾಗಿರಬೇಕು, ಎಲ್ಲರಲ್ಲಿನೂ ಅವನಿಗೆ ವ್ಯಾಪ್ತಿ ಬೇಕು. ಸೊ ಅದನ್ನ ಹೇಳ್ತಾರೆ ದೇವರು ದಾನವರು ಮಾನವರು ಅಂಬೋ ಈ ಡಿವಿಷನ್. ಈ ಡಿವಿಷನ್ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಹೋಗುತ್ತೆ. ಕೆಲವು ಕಡೆ ದೇವ ಅಂಬೋ ಶಬ್ದದಿಂದ ಎಲ್ಲ ಮುಕ್ತಿ ಯೋಗ್ಯ, ಮಾನವ ಅಂತ ಹೇಳುವಾಗ ನಿತ್ಯ ಸಂಸಾರಿ, ದಾನವ ಅಂತ ಹೇಳುವಾಗ ಆ ಒಂದು ಅನ್ನಂತಮಸ್ ಯೋಗ್ಯಗಳನ್ನ ತಗೊಳ್ತಾರೆ. ಕೆಲವು ಕಡೆ ಇದು ಇನ್ನೂ ಡೀಟೇಲ್ ಬರುವಾಗ ದೇವ ಅಂಬೋ ಶಬ್ದದಿಂದ ಸಾಂಶ ಜೀವಿಗಳನ್ನ ಮಾತ್ರ ತಗೊಳ್ತಾರೆ. ಮಾನವ ಅಂಬೋದಲ್ಲಿ ಅದು ಮೂರು ಡಿವಿಷನ್ ಮಾಡಿ ಟಾಪ್ ಉತ್ತಮರು ಮಾತ್ರ ಮೋಕ್ಷಕ್ಕೆ ಹೋಗುವ ಅಧಿಕಾರಿಗಳು ಅಂತ ಮಾಡ್ತಾರೆ. ಇದು ಗೀತೆಯಲ್ಲಿ ಈ ತರ ಕ್ರಮ ಕೊಟ್ಟಿದ್ದಾರೆ. ಸೊ ಎಂದು ಈ ವಿಧದಲ್ಲಿ ಆವಾಗಲಿಪ್ಪರು, ಯಾವಾಗಲೂ ಹೀಗೆ ಇರ್ತಾರೆ. ಅಂದ್ರೆ ಅವರ ಸ್ವರೂಪ ಅಂಬೋದು ಬದಲಾಗುವಂತದ್ದಲ್ಲ. ಅವರ ಸ್ವರೂಪ ಯಾವಾಗ ಬದಲಾಗೋದಿಲ್ಲವೋ ಅದಕ್ಕೆ ತಕ್ಕಂತೆ ಅವರ ಲಕ್ಷಣಗಳು, ಅವರು ಮಾಡುವಂತ ಕರ್ಮಗಳು, ಆ ಕರ್ಮಗಳು ಹಾಗೆ ಇರುತ್ತೆ. ಸೊ ಇದು ನಿತ್ಯವಾಗಿ ಹಾಗೆಯೇ ಇರುವಂತದ್ದು, ನಾನ್ ಚೇಂಜಿಂಗ್. ದೇವರು ಇದನ್ನ ಸೃಷ್ಟಿ ಮಾಡಿಲ್ಲ. ಇದು ಹೇಳುವ ಮೂಲಕವಾಗಿ ದೇವರಿಗೆ ವೈಷಮ್ಯ ಮುಂತಾದ ನೈರ್ಗುಣ್ಯ ಮುಂತಾದ ದೋಷಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಧದಲ್ಲಿ ಆವಾಗಲಿಪರು ಮೂವರೊಳಗೆ ಇವಾಗ ಇಲ್ಲ ಪ್ರಶ್ನೆ. ಈ ಮೂರು ಡಿವಿಷನ್, ಸೊ ನಮ್ ನಾವೇನು ಅನ್ಕೊಳ್ತೀವಿ, ದೇವತೆಗಳು ಅಂದ್ರೆ ದೇವರಿಗೆ ತುಂಬಾ ಪ್ರೀತಿ, ಮಾನವರು ಅಂದ್ರೆ ತಟಸ್ಥ, ದಾನವರು ಅಂದ್ರೆ ದ್ವೇಷ ಅಂತ ತಿಳ್ಕೊಳ್ತೀವಿ. ಇದು ದೇವರಿಗೆ ಇಲ್ಲ, ಯಾಕೆಂದ್ರೆ ಇದು ದೋಷಗಳು. ಅಂದ್ರೆ ಏನು ಅಂದ್ರೆ ದೇವತೆಗಳ ಮೇಲೆ ಪ್ರೀತಿ, ನಮ್ಗೆ ಒಬ್ಬರ ಮೇಲೆ ಪ್ರೀತಿ ಇದ್ರೆ ಅವರಿಗೆ ವಿ ಗೆಟ್ ಬಯಸ್ ಬಂದ್ಬಿಡುತ್ತೆ. ಅವ್ರ ಮೇಲೆ ಪ್ರೀತಿ ಇದ್ರೆ ಅವ್ರು ಮಾಡುವ ತಪ್ಪುಗಳು ಕಾಣಿಸೋದಿಲ್ಲ, ಅವ್ರು ಮಾಡುವ ಸಣ್ಣಪ್ಪೇನು ಅವ್ರಿಗೆ ರಿವಾರ್ಡ್ ದೆಮ್. ಸೊ ದೋಷಗಳು, ಇದು ಬಂದು ಪ್ರಕೃತಿಯಿಂದ ಬರುವಂತ ದೋಷಗಳು. ಇದು ದೇವರಿಗೆ ಇಂಥ ಇಂಥ ಒಂದು ದೋಷಗಳು ದೇವರಿಗೆ ಇಲ್ಲ ಅಂತ ಹೇಳ್ತಾರೆ ಮೂವರೊಳಗೆ. ಅಂದ್ರೆ ದೇವತೆಗಳಂದ್ರೆ ತುಂಬಾ ಅವನಿಗೆ ಪ್ರೀತಿ ಇಷ್ಟ ಅಂತ ಇಲ್ಲ. ಅಂದ್ರೆ ಇದಕ್ಕೆ ಅಪವಾದ ಬರುತ್ತೆ, ಯಾಕೆಂದ್ರೆ ಹೇಳ್ತಾರೆ ಸಪ್ತಮಸ್ಕಂದ ಭಾಗವತದಲ್ಲಿ ಅನೇಕ ಕಡೆ ಇತರ ಪುರಾಣಗಳಲ್ಲಿನೂ ಸರಿ ಹೇಳ್ತಾರೆ. ಇದು ಈ ಪ್ರಶ್ನೆ ಸಪ್ತಮಸ್ಕಂದದಲ್ಲಿ ಬರುತ್ತೆ. ಪರೀಕ್ಷಿತ ರಾಜ ಕೇಳ್ತಾನೆ ಇವರಿಗೆ, ಶುಕನಿಗೆ, ಶುಕ ಮಹರ್ಷಿಗಳಿಗೆ ಕೇಳ್ತಾರೆ, ದೇವರಿಗೆ ವೈಷಮ್ಯ ನೈರ್ಗುಣ್ಯ ಇಲ್ಲ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಹೇಗೆ ಬಂದಿದೆ ಅಂದ್ರೆ ಇಂದ್ರನ ಮೇಲೆ ಇರುವಂತ ಪ್ರೀತಿಗಾಗಿ ಅವನು ದೈತ್ಯರನ್ನ ಸಂಹಾರ ಮಾಡಿದ, ಹೀಗೆಲ್ಲ ಬರುತ್ತೆ. ಅಂದ್ರೇನು, ಇಂದ್ರನ ಮೇಲೆ ಅವನಿಗೆ ಪ್ರೀತಿ, ದೇವರಿಗೆ ಇಂದ್ರನ ಮೇಲೆ ಪ್ರೀತಿ, ಕೃಷ್ಣನಿಗೆ ಅರ್ಜುನನ ಮೇಲೆ ಪ್ರೀತಿ, ಹೀಗೆಲ್ಲ ಬರುತ್ತಲ್ಲ. ಸೊ ಇಲ್ಲಿ ಮೂವರೊಳಗೆ ಇವಾಗಿಲ್ಲ ಸ್ನೇಹ ಎಂದ್ರೆ ದೇವತೆಗಳಲ್ಲಿ ಸ್ನೇಹ ಮತ್ತು ಮಾನವರಲ್ಲಿ ಸ್ನೇಹ ಉದಾಸೀನ, ಆಮೇಲೆ ದೈತ್ಯರಲ್ಲಿ ದ್ವೇಷ ಇಲ್ಲ ಅಂತ ಹಾಕಿದ್ದಾರಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ದೇವರಿಗೆ ಸಮ ಅಂತ ಹೆಸರು. ಏನು ಸಮ ಅಂದ್ರೆ ಈ ಒಂದು ಸ್ವರೂಪಕ್ಕೆ ತಕ್ಕಂತೆ ಆ ಲಕ್ಷಣಗಳಿರತ್ತೆ, ಅದಕ್ಕೆ ತಕ್ಕಂತೆ ಅವರು ಕರ್ಮಗಳು ಮಾಡ್ತಾರ, ಆ ಕರ್ಮಕ್ಕೆ ತಕ್ಕಂತೆ ದೇವರು ಫಲ ಕೊಡ್ತಾನ. ಪ್ರೀತಿ ತೋರಿಸ್ತಾನಂದ್ರೆ ದೇವರ ಮೇಲೆ ನಾವು ಪ್ರೀತಿ ಮಾಡಿದ್ರೆ ಇಟ್ ಸೇಮ್ ಥಿಂಗ್ ರಿಫ್ಲೆಕ್ಟ್ಸ್, ದೇವರ ಮೇಲೆ ನಾವು ಪ್ರೀತಿ ಮಾಡ್ತಾ 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 ದೇವರು ಈ ರಿಫ್ಲೆಕ್ಟ್ಸ್ ದ ಸೇಮ್ ಥಿಂಗ್. ದೇವರ ಹೇಗೆಂದ್ರೆ ಒಂದು ಒಂದು ಕನ್ನಡಿ ಹತ್ರ ಹೋಗ್ತಾ 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 ಇದ್ರೆ ಯು ಗೆಟ್ ಕ್ಲೋಸರ್, ವೆನ್ ಯು ಗೋ ಅದಕ್ಕೆ ಬೆನ್ನು ತೋರಿಸಿ ದೂರ ಹೋಗ್ತಾ ಇದ್ರೆ ಒಂದು ಲೈಟ್ ಇದೆ, ಲೈಟ್ಗೆ ಮುಖ ಮಾಡಿ ಹೋದ್ರೆ ಇನ್ನೂ ಬ್ರೈಟ್ 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 ಆಗತ್ತೆ, ಅದಕ್ಕೆ ಬೆನ್ನು ತೋರಿಸಿ ದೂರ ದೂರ ಹೋದ್ರೆ ಇನ್ನೊಂದು ದೂರ ದೂರ ಆಗತ್ತೆ. ಸೇಮ್ ಥಿಂಗ್ ಹಿ ಡಸ್, ಹಿ ಡಸ್ ಇಟ್ ಬೇಸ್ಡ್ ಆನ್ ದೇರ್ ಸ್ವಭಾವ, ಅವರ ಕರ್ಮಕ್ಕೆ ಅನುಗುಣವಾಗಿ ಅವನು ಮಾಡ್ತಾನೆ ಹೊರತು ಪ್ರೀತಿ ತೋರಿಸ್ತಾನಂದ್ರೆ ಅಲ್ಲಿ ಆ ಒಂದು ಇಂದ್ರನಾಗಲಿ, ಇಂದ್ರ ಯಾಗ ಯಜ್ಞ ಆ ವೇದದಲ್ಲಿ ಹೇಳಿರುವಂತ ರೀತಿಯಿಂದ ಮಾಡಿ ದೇವರನ್ನ ತಿಳ್ಕೊಂಡು ದೇವರಿಗೆ ದೇವರ ಮೇಲೆ ಪ್ರೀತಿ ಅಷ್ಟು ತೋರ್ಸ, ಪ್ರೀತಿ ಅಂದ್ರೆ ಭಕ್ತಿ, ದೇವರು ಮಾಡಿದ ಉಪಕಾರದ ಸ್ಮರಣೆ ಅದು ತೋರಿಸ್ತಾನೆ. ಸೊ ಅದಕ್ಕೆ ಹಾಗೆ ಯದ್ಭಾವಂ ತದ್ಭವತಿ ಅಂತ ಹೇಗೆ ನಾವು ಮಾಡ್ತೀವೋ ಹಾಗೆ ಅವನು ತೋರಿಸ್ತಾನೆ, ಅವನು ಫಲ ಕೊಡ್ತಾನೆ, ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ಒಳ್ಳೇದು ಮಾಡಿದವರಿಗೆ ಒಳ್ಳೆ ಫಲ ಕೊಡಬೇಕು, ಕೆಟ್ಟದ್ದು ಮಾಡಿದವರಿಗೆ ಕೆಟ್ಟ ಫಲ ಕೊಡಬೇಕು, ಆವಾಗಲೇ ಸಮ ಅಂತ ಕರೀತಾರೆ ಹೊರತು ಒಳ್ಳೇದು ಮಾಡಿದವರಿಗೇನು ಕೆಟ್ಟದ್ದು ಮಾಡಿದವರಿಗೆ ಎಲ್ಲರಿಗೂ ಇದೇ ರೀತಿಯಾಗಿದ್ರೆ ಅದಕ್ಕೆ ಸಮ ಅಂತ ಕರೆಯೋದಿಲ್ಲ. ಇದು ನಾವು ಅನೇಕ ಕಡೆ ಇದನ್ನ ಕೇಳ್ತೀವಿ, ಸಮ ಅಂಬೋದಕ್ಕೆ ಅರ್ಥ ಕೇಳ್ತೀವಿ. ಸೊ ಅದಕ್ಕೆ ಹೇಳ್ತಾರೆ ಈ ಭಗವಂತನಲ್ಲಿ ಯಾವುದೂ ಇಲ್ಲ, ಅವನಿಗೆ ಮೂವರೊಳಗೆ ಇವಾಗಿಲ್ಲ ಸ್ನೇಹ ಉದಾಸೀನ ದ್ವೇಷ, ಮೂರು ಅವನಿಗೆ ಇಲ್ಲ. ಬಿಕಾಸ್ ಹಿ ಇಸ್ ಅಬೋವ್ ಆಲ್ ದಟ್, ಅವನಲ್ಲಿ ಯಾವ ದೋಷವೂ ಇಲ್ಲ ಅಂಬೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಅವನು ಏನ್ ಮಾಡ್ತಾನೆ, ಜೀವರ ಅಧಿಕಾರ ಅಂದ್ರೆ ಯೋಗ್ಯತೆ, ಅವರವರ ಯೋಗ್ಯತೆ ಹೇಗಿದೆಯೋ ಆ ಯೋಗ್ಯತೆಗೆ ತಕ್ಕಂತೆ ಅಧಿಕಾರಾನುಸಾರದ ಲೀವ ಸುಖ ಸಂಸಾರ ದುಃಖ. ಅಂದ್ರೆ ಇದು ಏನ್ ಹೇಳ್ತಾರಂದ್ರೆ ಕೊನೆಯಲ್ಲಿ ಸಿಕ್ಕುವಂತ ಫಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಸುಖವನ್ನ ಕೊಡ್ತಾನಂದ್ರೆ ಆ ಒಂದು ದುಃಖ ರಹಿತವಾದ ಸುಖವನ್ನ, ಬಿಕಾಸ್ ಅಲ್ಲಿ ಸಾತ್ವಿಕರಿಗೆ ಇಲ್ಲಿ ಹೇಳಿದಂತೆ ಅವರು ಯಾವಾಗಲೂ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಾಗೇನೆ ಅವನು ಹೇಳ್ತಾನೆ, ಯಥಾಪೂರ್ವಂ ಕಲ್ಪಯತಂದ ದಾತ, ಯಥಾಪೂರ್ವಂ ಕಲ್ಪಯತಂದ್ರೆ ಹೇಗೆ ಹಿಂದೆ ಸೃಷ್ಟಿ ಮಾಡ್ತಾ ಬಂದಿದ್ದಾನೋ ಅದೇ ಕ್ರಮವನ್ನ, ಅವನು ಸ್ವತಂತ್ರನಾಗಿದ್ದರೂ ಅದೇ ಕ್ರಮವನ್ನೇ ಅವನು ಬಳಸ್ತಾನೆ, ಬೇರೆ ಕ್ರಮ ಬಳಸೋದಿಲ್ಲ. ಸೊ ಹಾಗೇನೆ ಸಾತ್ವಿಕರಲ್ಲಿ ಅದಕ್ಕೆ ತಕ್ಕಂತೆನೆ ಸಾತ್ವಿಕರಲ್ಲಿ ಇರುವಂತ ಸ್ವಭಾವ ದೇವರ ಆಮೇಲೆ ಭಕ್ತಿ ಮಾಡೋದು, ಸಜ್ಜನರ ಸಂಘ ಮಾಡೋದು, ಜ್ಞಾನವನ್ನ ಪಡೆಯಬೇಕು ಅಂತ ಜ್ಞಾನ ಸಂಪಾದನೆಯಲ್ಲಿ ಹೊರಡೋದು, ಇದು ಎಲ್ಲವೂ ಅವರಿಗೆ ಇರತ್ತೆ. ಆದ ಕಾರಣದಿಂದ ಕೊನೆಯಲ್ಲಿ ಅವರಿಗೆ ಸುಖವನ್ನೇ ಕೊಡ್ತಾನ, ಮತ್ತು ದೈತ್ಯರಿಗೆ ಕರೆಸ್ಪಾಂಡಿಂಗ್ ಆಗ ದುಃಖ ಕೊಡ್ತಾನ. ಮತ್ತು ಸಂಸಾರ ಅಂದ್ರೆ ಇಲ್ಲಿ ಏನು, ಸಂಸಾರ ಅಂದ್ರೆ ಸಂಸಾರದಲ್ಲಿ ಹೇಗಿರುತ್ತೆ, ಸಂಸಾರದ ಲಕ್ಷಣ ಹೇಳ್ತಾರೆ. ಯಾಕೆಂದ್ರೆ ದೇವರಿಗೆ ವೈಷಮ್ಯ ನೈರ್ಗುಣ್ಯ ಏನು ಇಲ್ಲ ಸಮ ಅಂತ ಹೇಳುವಾಗ ಲಿಂಗಭಂಗ ಅಂದ್ರೆ ಏನು, ಬೇಸಿಕಲಿ ಜೀವಕ್ಕೆ ಆವರಣವಾಗಿರುವಂತ ಪ್ರಕೃತಿಯ ಬಂಧನ, ಅದು ಎಲ್ಲರಿಗೇನು ತೆಗಿತಾನವನು. ಸಾತ್ವಿಕರಿಗೆ ಮಾತ್ರ ತೆಗಿತಾನೆ, ಸಾತ್ವಿಕರಿಗೆ ದೈತ್ಯರಿಗೆ ಮಾತ್ರ ತೆಗಿತಾನೆ, ನಿತ್ಯ ಸಂಸಾರಿಗಳಿಗೆ ಇಲ್ಲ. ಯಾಕಂದ್ರೆ ಸಂಸಾರ ಅಂದ್ರೆ ಈ ಸಂಸಾರದಲ್ಲಿ ಇದ್ದಾರೆ. ಹೀಗೆ ನಾವು ಚಿಂತನೆ ಮಾಡಬಾರದು. ಯಾಕೆಂದ್ರೆ ವೈಷಮ್ಯ ಇಲ್ಲ, ಎಲ್ಲರಿಗೇನು ಲಿಂಗ ಭಂಗ ಮಾಡಿಸ್ತಾನೆ. ಯಾಕೆಂದ್ರೆ ದಟ್ ಈಸ್ ಅನ್ಯ, ಸ್ವರೂಪಕ್ಕಿಂತಲೂ ಬೇರೆಯಾದದ್ದು. ಅದನ್ನ ಕಳಚಿಕೊಳ್ಳಕ್ಕೆ ಸಂಸಾರ ಈ ಒಂದು ಸೃಷ್ಟಿಗೆ ಬರ್ತಾರೆ. ಸೊ ಎಲ್ಲರಿಗೇನು ಇದನ್ನ ದೇವರು ತೆಗಿತಾನೆ. ಮತ್ತೆ ಯಾಕೆ ಸಂಸಾರ ಅಂತ ಹಾಕಿದ್ದಾರೆ ಅಂದ್ರೆ, ಸಂಸಾರ ಅಂದ್ರೆ ಸಂಸಾರದಲ್ಲಿ ಏನಿದೆ, ಸುಖ ದುಃಖ ಎರಡು ಇದೆ. ಇವಾಗ ನೋಡಿ, ಸುಖ ಕೊಡ್ತಾನೆ ಅಂತ ಅಲ್ಲಿ ಹಾಕಿದ್ದಾರೆ. ಸುಖ ಅಂದ್ರೆ ಆ ಭಗವಂತನ ಲೋಕ, ಸುಖಮಯವಾದಂತ, ದುಃಖದ ಸ್ಪರ್ಶ ಇಲ್ಲದೆ ಜ್ಞಾನ ಆನಂದ ಮುಂತಾದ ಸುಖ, ಅದನಿಂದ ಸಿಕ್ಕುವಂತ ಸ್ವರೂಪ, ಆ ಸ್ವರೂಪದ ಆವಿರ್ಭಾವ, ಸ್ವರೂಪದಲ್ಲಿ ಅದು ಇದೆ, ಅದನ್ನ ವ್ಯಕ್ತ ಪೂರ್ತಿಯಾಗಿ ವ್ಯಕ್ತ ಮಾಡುತ್ತಾನೆ. ಸುಖ ಆನಂದವೇ ಅಲ್ಲಿ ಇರತ್ತೆ. ಅದಕ್ಕೆ ಆಪೋಸಿಟ್ ದೈತ್ಯರಿಗೆ ಅಂದಂತ ಮನಸ್ಸಲ್ಲಿ ದುಃಖವೇ ಇರತ್ತೆ, ಅವರಿಗೆ ಅಲ್ಲಿ ಸುಖ ಇರೋದಿಲ್ಲ. ಆ ವೈಕುಂಠ ಅನಂತಾಸನ ಶ್ವೇತದೀಪ ಮುಂತಾದ ಜಾಗೆಯಲ್ಲಿ ದುಃಖ ಇರೋದಿಲ್ಲ. ಇದಕ್ಕೆ ಇದು ಎರಡು ಚೂರು ಚೂರು ಇರೋದಕ್ಕೆ ಸಂಸಾರ. ಸಂಸಾರದಲ್ಲಿ ನಮ್ಗೆ ಏನು ಪ್ಯೂರ್ ಸುಖ ಎಂಬುದು ಇಲ್ಲವೇ ಇಲ್ಲ. ಸುಖ ಆದ ಮೇಲೆ ದುಃಖ, ದುಃಖ ಆದ ಮೇಲೆ ಸುಖ, ಇದು ಈ ಸೈಕಲ್ ಇದ್ದೇ ಇರತ್ತೆ. ಕಂಪ್ಲೀಟ್ ದುಃಖ ರಾಹಿತ ಸುಖ ಇಲ್ಲ, ಎರಡೂ ಸೇರಿಯೇ ಇರತ್ತೆ. ಅದಕ್ಕೆ ಸಂಸಾರ ಅಂತ ಹೇಳ್ತಾರೆ. ಲಿಂಗ ದೇಹ ಇರೋ ಮೂಲಕ ಸಂಸಾರ ಅಂತ ಹೇಳ್ತಾ ಇಲ್ಲ. ಸಂಸಾರ ಅಂದ್ರೆ ಸುಖ ದುಃಖ ಎರಡು ಇರೋದು ಆಗತ್ತೆ. ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ಇರತ್ತೆ. ಇಲ್ಲಿ ವ್ಯತ್ಯಾಸ ಏನು, ಇವಾಗಿರೋದಕ್ಕೇನು ಅದಕ್ಕೇನು ಏನು ವ್ಯತ್ಯಾಸ ಅಂದ್ರೆ, ಅವರಿಗೆ ಆ ಎರಡು ಒಟ್ಟಿಗೆ ಇರತ್ತೆ. ಅದು ಹೇಗಿರತ್ತೋ ನಮ್ಗೆ ಗೊತ್ತಿಲ್ಲ. ಒಟ್ಟಿಗೆ ಸೊ ದಟ್ ದೇ ಕೆನಾಟ್ ಆಲ್ವೇಸ್, ಒಂದು ಚಂಚಲ ನೇಚರ್ ಆಲ್ವೇಸ್ ಅವರಿಗೆ ಇರತ್ತೆ. ಸುಖವು ಅನುಭವ, ಈ ಅನುಭವ ಇಲ್ಲ ಆ ಅನುಭವ ಇಲ್ಲ, ಒಂದು ಮಿಶ್ರವಾದ ಸ್ಥಿತಿ ಅವ್ರಿಗೆ ಎಲ್ಲ ವಿಷಯದಲ್ಲಿನೂ ಇರತ್ತೆ. ಇದರಲ್ಲಿನೂ ಭೇದಗಳು ಉಂಟು. ಮಿಶ್ರವಾಗಿ ಇದ್ರನು ಅಲ್ಲಿ ಹೇಳುವಾಗ, ವಾಯುಸ್ತುತಿ ಮುಂತಾದಲ್ಲಿ ಹೇಳುವಾಗ, ಅಲ್ಲಿ ಭೂಮಿ ಸ್ವರ್ಗ ನರಕ ಇಲ್ಲೇ ತಿರುಗುತ್ತಾರ ಅಂತ ಬಂದಾಗ, ಇಲ್ಲಿ ಈ ಸಂಸಾರ ಅವಸ್ಥೆಯಲ್ಲಿ ಇದ್ದಾರಂತ ಅದಕ್ಕೇನು ಅರ್ಥ ಇಲ್ಲ. ಅದಕ್ಕೇನು ಅರ್ಥ ಅಂದ್ರೆ, ಅವರಲ್ಲಿನೂ ತಾರತಮ್ಯ ಇರತ್ತೆ. ಆ ತಾರತಮ್ಯ ಕ್ರಮವಾಗಿ ಸುಖ ದುಃಖ ಎರಡು ಒಟ್ಟಿಗೆ ಇರುವಾಗ ಆ ಪ್ರಪೋರ್ಷನ್ ಯಾವುದು ಜಾಸ್ತಿ ಅಂಬೋದು ಮೂಲಕ, ಸುಖ ಸ್ವಲ್ಪ ಜಾಸ್ತಿ, ದುಃಖ ಸ್ವಲ್ಪ ಕಡಿಮೆ, ಬಟ್ ಇಟ್ ಈಸ್ ಅ ಮಿಕ್ಸ್ಚರ್ ಅಗೇನ್. ಹಾಗಿರೋದನ್ನ ಸ್ವರ್ಗ ಅಂತಾರ. ದುಃಖ ಜಾಸ್ತಿ ಸುಖ ಕಡಿಮೆ, ಅದು ಅಟ್ ದ ಸೇಮ್ ಟೈಮ್ ದೇ ಆರ್ ಟುಗೆದರ್ ಇರುತ್ತೆ. ಅದನ್ನ ನರಕ ಅಂತ ಕರೀತಾರೆ. ಸಮವಾಗಿರೋದು ಭೂಲೋಕ ಅಂತ. ಹೀಗೆ ಸುತ್ತಾ ಇದ್ದಾರಂದ್ರೆ ಅವ್ರಿಗೆ ಆ ಒಂದು ಎಲ್ಲಿನೂ ನೆಲೆ ಇರೋದಿಲ್ಲ ಅಂದ್ರೆ, ಅವ್ರಿಗೇನು ಸಾಂತಾನಿಕ ಲೋಕ ಅಂತ ಹೇಳ್ತಾರೆ. ನೆಲೆ ಇರೋದಿಲ್ಲ ಅಂದ್ರೆ ಅವರಿಗೆ ನಥಿಂಗ್, ದೇ ಕ್ಯಾನ್ ನೀದರ್ ಎಂಜಾಯ್ ನಾರ್ ಸಫರ್, ಒಟ್ಟಿಗೆ ಇರುವಂತ ಒಂದು ಭಾವ. ಸೊ ಇದು ಹೀಗೆ ದೇವರು ಕೊನೆಯಲ್ಲಿ ಇದನ್ನ ಕೊಡ್ತಾನೆ. ಕೊಟ್ಟು ಸುಖ ಸಂಸಾರ ದುಃಖವ ತಾ ಉಣೋದಿಲ್ಲ ಅಂದ್ರೆ, ಇಲ್ಲಿ ಇನ್ನೊಂದು ಏನ್ ಹೇಳ್ತಾರಂದ್ರೆ, ನಿತ್ಯ ದೇವರು ನಿತ್ಯವಾಗಿ ಜೀವನದಲ್ಲಿ ಇದ್ದ ಕಾರಣದಿಂದ ಜೀವಕ್ಕೆ ಆಯಾ ನಿತ್ಯತ್ವ ಬರೋದು ಮಾತ್ರ ಇಲ್ಲ, ಜೀವಕ್ಕೇನು ಸ್ವತಂತ್ರ, ಮೋಕ್ಷಕ್ಕೆ ಹೋದ್ರೂ ಆ ಸುಖವನ್ನ ತಾನೇ ಉಣ್ಲಕ್ಕೆ ಸ್ವತಂತ್ರ ಇಲ್ಲ, ದೇವರು ಅಲ್ಲಿನೂ ಉಣಿಸಬೇಕು ಅಂತೀವಿ. ಇಲ್ಲಿ ಏನ್ ಹಾಗೇನೆ ದೈತ್ಯರಿಗೆ ನಿತ್ಯ ಸಂಸಾರಿಗೆ ಅಂದ್ರೆ ಒಂದು ಕ್ವಶನ್ ಬರತ್ತೆ, ದೇವರು ತಾನು ಉಂಡು ಅವ್ರಿಗೆ ಉಣಿಸಬೇಕು ಉಂಡುಣಿಪ. ಯಾಕೆಂದ್ರೆ ಇಲ್ಲಿ ಹಿಂದಿನ ಪದ್ಯದಲ್ಲಿ ಬರತ್ತೆ, ತೋದಕನು ತಾನಾಗಿ ಅಂತ ಬಂದಾಗ ಇಲ್ಲಿ ಏನ್ ಹೇಳ್ತಾರೆ, ಗ್ರಾಹ್ಯ ಗ್ರಾಹಕನು ವೇದ ವೇದ್ಯನು ತಿಳಿಯದವನೋಪಾದಿ ಭುಂಜಿಸುತ ಭುಂಜಿಸುತ್ತ ಉಣ್ಣುತ್ತಾನೆ ಅಂತಿದ. ಇಲ್ಲಿ ತಾ ಉಣದ, ತಾನು ಉಣ್ಣೋದಿಲ್ಲ ಅಂದ್ರೆ ಏನು ಅರ್ಥ ಇದಕ್ಕೆ? ಕೆಲವೊಮ್ಮೆ ಇದು ಹಿಂದಿನೇನು ನೋಡಿದ್ದೀವಿ, ತಾನು ಉಣ್ಣುತ್ತಾನೆ, ತಾನು ಭೋಜನ ಮಾಡ್ತಾನೆ, ಅವನು ಮಾಡಿ ಮಾಡಿಸ್ತಾನ ಅಂತೀವಿ. ಅವನು ಉಣ್ಣುತ್ತಾನೆ, ಆವಾಗ ತಾನೆ ಪ್ರತಿಬಿಂಬ ತಕೊಳಕಾಗತ್ತ ಅಂತ ಹೇಳ್ತೇವೆ. ಸೊ ಕೆಲವು ಕಡೆ ಇಲ್ಲ, ಇಲ್ಲಿ ತಾ ಉಣದ, ತಾ ಉಣ್ಣೋದಿಲ್ಲ, ತಾ ಉಣದಲ್ಲಿ ಅವರಿಗೆ ಉಣಿಪ, ಅವರಿಗೆ ಉಣಿಸ್ತಾ ಅಂದ ಹೊರತು ಉಣ್ಣೋದಿಲ್ಲ ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರ, ಅವನ್ ಎಲ್ಲಾ ಕಡೆಯನ್ನು ಮಾಡಿ ಮಾಡಿಸುವನು ಅಂಬುದು ಎಲ್ಲಾ ಕಡೆ, ಈ ಭೂಲೋಕದಲ್ಲಿನೂ ಸ್ವರ್ಗದಲ್ಲಿನೂ ಮೋಕ್ಷದಲ್ಲಿನೂ ಮಾಡಿ ಮಾಡಿಸೋದು ಅಂಬುದು ದೇವರ ಅದು ಅದು ಸ್ವತಂತ್ರವನ್ನೇ ಹೇಳತ್ತ. ಅವನು ಮಾಡಿ ಅಂತ ಹೇಳುವಾಗ ಅವನು ಸ್ವತಂತ್ರವಾಗ ಅದು ಮಾಡಿದ್ರನ್ನೇ ಪ್ರತಿಬಿಂಬದಲ್ಲಿ ಆ ಕ್ರಿಯೆ ಆಗತ್ತ ಅಂತ. ಸೊ ಅದನ್ನೇ ಇಟ್ಕೊಂಡಾಗ ಸಾತ್ವಿಕರಿಗೆ ಸುಖ ಅಂದ್ರೆ ಅವನಿಗೇನೋ ಸುಖ, ಸಾತ್ವಿಕರಿಗೆ ಸುಖದ ಅನುಭವ ಬರಬೇಕು ಅಂದ್ರೆ ತನಗೆ ದೇವರಿಗೆ ಫಸ್ಟ್ ಆ ಅನುಭವ ಬರಬೇಕು, ಆಮೇಲೆ ಅದು ಅವರಿಗೆ ಬರುತ್ತಾ ಅಂದ್ರೆ ಇಲ್ಲ ಅಂತನೇ ಆನ್ಸರ್. ಅಂದ್ರೆ ಏನು, ಜೀವಕ್ಕೆ ಇರುವಂತ ಸುಖ ಬೇರೆ, ದೇವರಿಗೆ ಇರುವಂತ ಸುಖ ಬೇರೆ, ಟೋಟಲಿ ದೇ ಆರ್ ಡಿಫ್ರೆಂಟ್. ಸುಖವೇ ಅದು ಇದ್ರೂ ದೇ ಆರ್ ಟೋಟಲಿ ಡಿಫ್ರೆಂಟ್. ಮಾಡಿ ಮಾಡಿಸೋದು ಅಂಬುದು ನಾವು ಲೌಕಿಕದಲ್ಲಿ ನಮ್ಗೆ ಪ್ರಾಕೃತ ಲಿಮಿಟೇಷನ್ ಇದೆ. ಸೊ ಆ ದೃಷ್ಟಿಯಿಂದ ಇವಾಗ ತಿಳ್ಕೊಳ್ತಾ ಇದ್ದೀವಿ. ಬಟ್ ಅಲ್ಲಿ ಏನಾಗತ್ತಂದ್ರೆ ದೇವರದು ಶಕ್ತಿ ರೂಪವಾಗಿರತ್ತೆ. ದೇವರು ಇಸ್ ನಾಟ್ ಲೈಕ್ ಅವನು ಉಣ್ತಾನಂದ್ರೆ ನಮ್ ತರ ಬಾಯಲ್ಲಿ ಹಾಕೊಂಡು ಅಗದು ಬಿಗದು ಅಲ್ಲಿ ಮಾಡ್ಬೇಕು ಅಂತಿಲ್ಲ, ಅದು ಮೋಕ್ಷ ಬೇರೆ ಹೇಳ್ತಾ ಇದ್ದಾರೆ. ಹಾಗಲ್ಲ, ಅದು ತಾ ಮಾಡ್ತಾನೆ ಅಂತ ತಗೊಂಡ್ರೆ ಅವನು ಶಕ್ತಿ ಫಾರ್ ದ ಪ್ರತಿಬಿಂಬ ಟು ಎಕ್ಸ್ಪೀರಿಯನ್ಸ್ ಇಟ್ ಕೆನಾಟ್ ಎಕ್ಸ್ಪೀರಿಯನ್ಸ್ ಆನ್ ಇಟ್ಸ್ ಓನ್. ದೇವರು ಅವನಲ್ಲಿ ಇದ್ದು ಆ ಶಕ್ತಿಯನ್ನ ವ್ಯಕ್ತ ಮಾಡಿದ್ರೆ ಚೇಂಜ್ ಟೇಕ್ಸ್ ಆ ಸುಖ, ತನಗೆ ಬಂದ ಸುಖವನ್ನ ಅಂದ್ರೆ ಇಲ್ಲಿ ಸ್ವರೂಪ ಸುಖ ಒಳಗೇನೆ ಇರೋದು ಆವಿರ್ಭಾವ ಆಗತ್ತೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಅದಕ್ಕೆ ದೇವರ ಅನುಗ್ರಹ, ದೇವರು ಅದನ್ನ ಮಾಡಿಸಬೇಕು. ಅಲ್ಲ, ದೇವರು ಮಾಡಿಸ್ತಾನ ಅಂಬೋದಕ್ಕೆ ಅದನ್ನ ಅವನು ಉಣ್ಣುತ್ತಾನ, ತಾನು ಉಂಡುಣಿಪ ಮಾಡಿ ಮಾಡಿಸುವ ಅಂತ ಅದಕ್ಕೆ ಹೇಳ್ತಾರೆ. ಇಲ್ಲಿ ಹೇಳೋದು ಏನು ಅಂದ್ರೆ ತಾನ ಉಣದ ಅಂತ ಯಾವಾಗ ಅವನು ಉಣ್ಣೋದಿಲ್ಲ ಅಂತ ಬಂದಾಗ ಅವರ ಸುಖವನ್ನ ಅವನು ಉಣ್ಣೋದಿಲ್ಲ, ಅವನಿಗೆ ಬೇಕಾಗೇನೂ ಇಲ್ಲ. ಇಲ್ಲಿ ಅವನಿಗೆ ಲೌಕಿಕದಲ್ಲಿ ಏನ್ ಹೇಳ್ತೀವಿ, ಈ ಪ್ರಾಕೃತ ಅನ್ನ ದೇವರಿಗೆ ಬೇಡ, ಅವನಿಗೆ ಆದಂತ ಸ್ವಾಕ್ಯ ರಸವನ್ನ ತಕೊಳ್ತಾನೆ ಅಂತ ಇಲ್ಲಿ ಹೇಳ್ತೀವಿ. ಅಲ್ಲಿ ಹೋದ್ರೆ ಅದು ಪ್ರಾಕೃತವೇ ಅಲ್ಲ, ಅದು ಅಪ್ರಾಕೃತ ಜೀವದ ಅಪ್ರಾಕೃತ ಸುಖ, ಅದೂ ಅವನು ಉಣ್ಣೋದಿಲ್ಲ. ಯಾಕೆಂದ್ರೆ ಅವನ ಸುಖವನ್ನ ಅಲ್ಲಿ ಇರುವಂತ ತನ್ನ ರೂಪವನ್ನೇ ತಾನು ಸ್ವೀಕಾರ ಮಾಡ್ತಾನೆ. ಅದೇ ಮಾಡಿಸೋದು ಅಂಬುದು ಅಲ್ಲಿ ಇರುವಂತ ಅಂದ್ರೆ ಆ ಜೀವನದಲ್ಲಿ ಇರುವಂತ ಆ ರೂಪ ದೇವರ ರೂಪ. ಅದು ಐಕ್ಯ ಆದಾಗ ಅದು ಹೇಗಾಗತ್ತೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಬೇಸಿಕಲಿ ದೇವರು ತನ್ನದನ್ನ ಬಿಟ್ಟು ಇನ್ನೊಂದನ್ನ ಅನುಭವಿಸೋದಿಲ್ಲ. ಹೀ ಇಸ್ ದೇರ್ ಇನ್ ದ ಅದರ್ ಜೀವ ಅಲ್ಲಿ ಇದ್ದು ಅದಕ್ಕೆ ಅವನು ಅವನ ಅಧೀನವಾಗಿದೆ. ಆ ಜೀವನ ಸುಖ ಭಗವಂತನ ಅಧೀನವಾಗಿದೆ ಅಂಬೋದಲ್ಲಿ ಇಲ್ಲಿ ಹೇಳ್ತಾರೆ ತಾ ಉಣದ, ಅವನು ಉಣ್ಣೋದಿಲ್ಲ. ಸೇಮ್ ಥಿಂಗ್, ನಿತ್ಯ ಸಂಸಾರಿಗಳು ಅಟ್ ದ ಸೇಮ್ ಟೈಮ್ ಸುಖ ದುಃಖ ಅನುಭವ ಮಾಡ್ತಾರಂದ್ರೆ ದೇವರು ಅಲ್ಲಿ ಇರುವಂತ ದೇವರು ಸುಖ ದುಃಖ ಆ ಜೀವನದಲ್ಲಿ ಒಂದೊಂದು ನಿತ್ಯ ಸಂಸಾರಿ ಒಂದೊಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಅದು ಸುಖ ದುಃಖ ಒಟ್ಟಿಗೆ ಒಂದು ಕನ್ಫ್ಯೂಸ್ ಸ್ಟೇಟ್ಲಿ ದೇವರು ಇರಬೇಕಂದ್ರೆ ಸತ್ಯವಾಗಿಲ್ಲ, ಅಲ್ಲಿ ಆಬ್ವಿಯಸ್ ಆಗಿದೆ. ಸೊ ಅವನ ಅಧೀನವಾಗಿದೆ, ಅವನು ಅದನ್ನ ವ್ಯಕ್ತ ಮಾಡ್ತಾನೆ. ಇನ್ನೊಂದು ರೀತಿಯಾಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮಿರರ್ ಇರುತ್ತೆ, ಮಿರರ್ ಮುಂದೆ ನಾವು ನಿಂತಿರ್ತೀವಿ, ನಾವು ಚಂದಾಗಿ ಸುಂದರವಾಗಿ ನಗು ಮುಖದಿಂದ ನಾವು ನಿಂತಿರ್ತೀವಿ. ಆ ಮಿರರು ಒಂದು ಮಿರರ್ ತುಂಬಾ ಕೊಳೆ ಇದೆ. ಸೊ ಹೇಗೆ ರಿಫ್ಲೆಕ್ಟ್ ಮಾಡತ್ತೆ? ಈಗ ಕಾನ್ಕೇವ್ ಮಿರರ್ಸ್ ಅಂತ ಅದು ಬೇಕಾದ್ರೆ ತಗೊಳ್ಳಿ, ಹೇಗೆ ರಿಫ್ಲೆಕ್ಟ್ ಆಗತ್ತೆ? ಇರೋದು ನಾವು ಸಂತೋಷ ಮುಖದಿಂದ ಇರ್ತೀವಿ, ಅಲ್ಲಿ ರಿಫ್ಲೆಕ್ಷನ್ ಚಂದ ಕಾಣಿಸೋದೇ ಇಲ್ಲ. ಸೇಮ್ ಥಿಂಗ್ ಆಗತ್ತೆ ಅಲ್ಲಿ, ಬಿಕಾಸ್ ಅವರ ಸ್ವರೂಪವೇ ಆ ದುಃಖಮಯವ. ಇಲ್ಲಿ ಮಿರರ್ ಅಂಡ್ ದ ರಿಫ್ಲೆಕ್ಟಿಂಗ್ ಮೀಡಿಯಾ ಎರಡೂ ಜೀವ ಆಗ್ತಾನೆ. ಬಿಕಾಸ್ ಇದು ಚೇತನ, ಅಲ್ಲಿ ಇರೋದು ಜಡ ಆಗತ್ತೆ, ಇಲ್ಲಿ ಚೇತನ. ಸೊ ಆದ ಕಾರಣದ ದೇವರು ಮಾಡಿಸರು, ದೇವರ ಶಕ್ತಿ, ದೇವರು ಮಾಡಿಸ್ತಾನೆ. ದೇವರು ಶಕ್ತಿ ಕೊಟ್ಟು ದೇವರು ಮಾಡಿಸಿದ್ರೆ ಆವಾಗೆ ಪ್ರತಿಬಿಂಬ ಆ ಅನುಭವ ಮಾಡ ಅಂದ್ರೆ ಪ್ರತಿಬಿಂಬದ ಆ ದುಃಖ ಸುಖ ಅನುಭವ ದೇವರ ಅಧೀನ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಆ ವಿವಕ್ಷೆಯಿಂದ ಉಣ್ಣೋದಿಲ್ಲ ಅಂತ. ಉಣ್ಣುತ್ತಾನೆ ಅಂತ ಬಂದ್ರೆ ಏನು ಅರ್ಥ ಅಂದ್ರೆ, ಉಣ್ಣುತ್ತಾನೆ ಅಂದ್ರೆ ಆ ಜೀವರಲ್ಲಿ ಅಲ್ಲಿ ಇರುವಂತ ಅವನದ್ದೇ ಆದ ರೂಪವನ್ನ ದೇವರು ಆ ಸಂಶ್ಲೇಷಣೆ ಆ ದೇವರು ಸ್ವೀಕಾರ ಮಾಡ್ತಾರೆ. ದೇವರ ರೂಪ ಜೊತೆಯಲ್ಲೇ ದೇವರಿಗೆ ಅದು ಮಾಡ್ತಾನಂತ ಹಾಗೆ ತಗೊಳ್ಳೋದು. ತಾ ಉಣದ ಅವರಿಗೆ ಅವರಿಗೆ ಉಣಿಸುವ. ಯಾಕೆ ಅವನು ಅಂದ್ರೆ ನಿರ್ಗತ ಆಶನನು, ನಿರ್ಗತ ಅವನಿಗೆ ಅಶನ, ಅಶನ ಅಂದ್ರೆ ಉಣ್ಣೋದು. ಉಣ್ಣೋದು ಅಂಬೋದು ದೇವರಿಗೆ ಕೂಡೋದೇ ಇಲ್ಲ, ಅವನಿಗೆ ಉಣ್ಣಬೇಕಾದ್ದೇ ಇಲ್ಲ. ಆ ಸುಖವನ್ನ ತಾನು ಅನುಭವ ಮಾಡಬೇಕು ಅಂಬೋ ನೆಸೆಸಿಟಿ ಇಲ್ಲ. ದೇವರದೇ ಆದಂತ ಸುಖ ಅವನು ಪೂರ್ಣ. ಅವನು ಪೂರ್ಣ ಅಂದ್ರೆ ಪೂರ್ಣ ಕಂಪ್ಲೀಟ್ ಆಗಿ ಒಂದು ಒಂದು ಪಾತ್ರೆಯಲ್ಲಿ ನೀರು ಟಿಲ್ ದ ಬ್ರಿಮ್ ಇದ್ರೆ ಇಟ್ ಕೆನಾಟ್ ಟೇಕ್ ಎನಿ ಮೋರ್, ಇಟ್ ಡಸಂಟ್ ಟೇಕ್. ಹಾಗೇನೆ ಅವನಿಗೆ ಆ ಅವನು ಪೂರ್ಣ ಸುಖದಿಂದ ಇದ್ದಾನೆ. ಆ ಸುಖದ ಆ ಸುಖದ ಒಂದು ಉದ್ರೇಕ, ಸುಖದ ಆನಂದ ಉದ್ರೇಕ ಅವನಿಗೆ ಇರುತ್ತೆ, ಅದೇ ಅವನ ಕಾರ್ಯ ಆಗತ್ತೆ. ಸೊ ಅವನಿಗೆ ಆ ಬೇಕು, ಸುಖ ಬೇಕು ಅಂಬೋ ಅಪೇಕ್ಷೆಯೂ ಇಲ್ಲ. ಅವನು ಅದನ್ನ ಉಣ್ಣೋದೂ ಇಲ್ಲ. ಅವನು ಅದು ಅದನ್ನ ತಕೊಂಡ್ರೇನೆ ಅದಕ್ಕೆ ಅನುಭವ ಬರುತ್ತೆ ಅಂದ್ರೆ ಅಲ್ಲಿ ಅರ್ಥ ಅವನ ಅಧೀನವಾಗಿದ್ದ ಅಂಬೋದ ಅರ್ಥ. ಸೊ ತಾ ಉಣದ ಅವರಿಗೆ ಗುಣಿಸುವ ನಿರ್ಗತಾಶನನು ಅಂತ ಹೇಳಿ. ಇದಕ್ಕೆ ಪ್ರಮಾಣ ಏನು ದಾಸರು ಹೇಳೋದಕ್ಕೆ ಅಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಮೊದಲನೇ ಅಧ್ಯಾಯದಲ್ಲೇ ಸುಮಾರು 4-5 ಶ್ಲೋಕಗಳಲ್ಲಿ ಇದು ಈ ಜೀವರ ನಿತ್ಯತ ನಮ್ಗೆ ಎಲ್ಲ ಅನೇಕ ಕಡೆ ಇದು ಕೇಳಿದ್ದೀವಿ. ಜೀವರ ಅಲ್ಲಿ ಪ್ರಮಾಣ ಎಲ್ಲಿ ಅಂದ್ರೆ ಆಚಾರ್ಯದೇ ತೋರಿಸ್ತಾ ಇವರು. ಜೀವರ ನಿತ್ಯತ್ವ ಮತ್ತು ಅವರವರು ಹೋಗುವಂತ ಗತಿ, ಅವರು ಮಾಡುವಂತ ಕರ್ಮಗಳು, ಅವರ ಲಕ್ಷಣ, ಇದು ಎಲ್ಲವೂ ಹೇಗೆ ಜೀವರ ಯೋಗ್ಯತಾ ಅನುಸಾರ ಅದು ಇರತ್ತೆ, ಅದಕ್ಕೆ ತಕ್ಕಂತೆ ದೇವರು ಫಲ ಕೊಡ್ತಾನೆ. ಅವನಿಗೆ ವೈಷಮ್ಯ ನೈರ್ಗುಣ್ಯ ಇಲ್ಲ ಅಂಬುದು ಅಲ್ಲಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ, ಅದನ್ನೇ ಇಲ್ಲಿ ಇಟ್ಕೊಂಡು ಹೇಳ್ತಾರೆ. ಇಲ್ಲಿ ನಮ್ಗೆ ಏನು ಅಂದ್ರೆ ವ್ಯಾಪ್ತಿಯು ಬರುತ್ತೆ, ಎಲ್ಲೆಡೆನೂ ಅವನು ಇದ್ದಾನೆ. ಇಲ್ಲಿ ನಿತ್ಯ ಅಂತ ಬಂದಾಗ ಎಲ್ಲ ಜೀವ ಅನಾದಿಯಿಂದ ಇರತ್ತೆ, ಜೀವನಿಗೆ ಸಾವು ಅಂಬೋದೇ ಇಲ್ಲ. ಸೊ ಎಲ್ಲಾ ಕಡೆನೂ ಸೊ ಬೇಸಿಕಲಿ ವ್ಯಾಪ್ತಿ ಪೂರ್ತಿ ದೇಶ ಕಾಲ ಎಲ್ಲ ವ್ಯಾಪ್ತಿಯು ದೇವರಿಗೆ ಇದೆ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.